ಅಪ್ತಿದ ಸಜ್ಜನ ನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೈನೋ ಸೋ ಶ್ರೀಪತಿರ್ ಮಾನದೋನ ಜೇತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು. ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ದೇವರ ವ್ಯಾಪ್ತಿ ಒಂದು ಪವಿಹರಿನ್ಮಣಿ ವಿದ್ರುಮ ಅಂಬೋದಕ್ಕೆ ಅಲ್ಲಿ ಏನು ಬಂತು ಅಂದ್ರೆ ದೇವರ ವ್ಯಾಪ್ತಿಯೂ ಬಂತು. ಹಾಗೆ ವ್ಯಾಪ್ತಿ ಅಂದ್ರೆ ಹಾಗೆ ಮೂರು ವಿಧ ಜೀವರ ಒಳಗೇನೂ ಇದ್ದಾನೆ, ಆ ಜೀವರ ಆ ಪ್ರಕಾಶ ತನ್ನ ಪ್ರಕಾಶವನ್ನ ಅಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ. ಸೊ ಆ ಜೀವಗಳು ಜೀವಗಳ ಸ್ವಭಾವವನ್ನು ಅವನು ನಿಯಮನ ಮಾಡ್ತಾನ, ಸ್ವಭಾವವನ್ನು ಅವನು ನಾಶ ಮಾಡೋದಿಲ್ಲ, ಯಾಕೆಂದ್ರೆ ಅವರವರ ಸ್ವಭಾವವನ್ನು ಉಳಿಸ್ತಾನ ಅಂತ ಹೇಳಿ ಅಲ್ಲಿ ವ್ಯಾಪ್ತಿಯನ್ನು ಹೇಳಿದ್ದಾರೆ. ಮತ್ತು ಆ ಒಂದು ದೇವತೆಗಳ ಮೂಲಕವಾಗ ಪವನ ವಾಯುದೇವರು ಮತ್ತು ದೇವತೆಗಳು ಇವರ ಮೂಲಕ ಅಂದ್ರೆ ಕಂಪ್ಲೀಟ್ ವ್ಯಾಪ್ತಿ ಒಂದು ಕಾರ್ಯ ಮಾಡುವಾಗ ವ್ಯಾಪ್ತಿಯನ್ನು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ರೀತಿಯಿಂದಲೂ ವ್ಯಾಪ್ತಿಯನ್ನು ಇಲ್ಲಿ ಹೇಳ್ತಾರೆ. ಇದು ಅಣುಮಹತ್ತಿನೊಳಿಪ್ಪ ಅಂಬೋದು ಅನೇಕ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಆಮೇಲೆ ಶ್ರುತಿಗೀತೆಯಲ್ಲಿನೂ ಬರುತ್ತೆ. ಶ್ರುತಿಗೀತೆಯನ್ನೇ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಸೊ ಅನೇಕ ಕಡೆ ಇದು ಅನೋರಣೀಯನ ಮಹತೋಮಹೀಯ ಅಂಬೋ ಒಂದು ದೇವರ ಅಘಟಿತ ಘಟನಾ ಶಕ್ತಿ ಊಹಾತೀತವಾದ ಒಂದು ಶಕ್ತಿಯನ್ನ ಹೇಳ್ತಾರೆ ಇಲ್ಲಿ. ಈ ವರ್ಸ್ಲಿ ಇರುವಂತ ಮೆಸೇಜ್ ಏನು ಅಂದ್ರೆ ದೇವರು ನಾವು, ಯಾಕೆ ಇದು ವ್ಯಾಪ್ತಿ ಹೇಳುತ್ತ, ಅದ್ರ ಜೊತೆಯಲ್ಲಿ ಇತರ ಮತಗಳಲ್ಲಿ ನಾವು ದೇವರು ಸಮಾನ, ನಾವು ದೇವರು ಒಂದೇ, ಅಥವಾ ನಾವು ಇನ್ನು ಇಫರ್ಟ್ ಮಾಡಿದ ನಾವು ದೇವರಾಗಬಹುದು, ದೇವತ್ವ ಪಡೆಯಬಹುದು, ಆ ತರ ಎಲ್ಲ ಬರುತ್ತೆ. ಅದಕ್ಕೆ ಇಲ್ಲಿ ಜೀವ ಈಶ್ವರರ ಭೇದ ಏನು, ಭೇದ ಹೇಗೆ ತಿಳಿಸ್ತಾ ಇದ್ದಾರೆ ಅಂದರೆ ಜೀವ ನಮ್ಮ ಶಕ್ತಿ ಎಷ್ಟು, ಎಷ್ಟೇ ಟ್ರೈ ಮಾಡಿದ್ದನು ಎಷ್ಟು ನಮ್ಮ ಶಕ್ತಿ ಅಂತ ಗೊತ್ತು. ಹುಟ್ಟಿದ್ದೇವೆ ಅಂದ್ರೆ ಸಾಯ್ತೇವೆ ಅಂತನೂ ಗೊತ್ತು ನಮ್ಗೆ, ನಮ್ಮ ಶಕ್ತಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ದೇವರು ಎಂಥ ಶಕ್ತಿಮಂತ ಅಂಬೋದನ್ನ ಹೇಳಿದ್ರೆ ಅದು ನಮ್ಗೆ ಪಾಸಿಬಲ್, ಎಷ್ಟು ಮಾಡಿದ್ರು ನಾವು ದೇವರು ಆಗೋದೇ ಇಲ್ಲ, ನಾವು ದೇವರು ಅಲ್ಲವೂ ಅಲ್ಲ ಅಂಬೋದನ್ನ ಅವನು ವ್ಯಾಪಿ ಮತ್ತು ಅವನ ಅಘಟಿತ ಘಟನಾ ಶಕ್ತಿ ಅದನ್ನು ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಜೀವ ಪರಮಾತ್ಮ ಭೇದ, ಆ ಭೇದ ಶ್ರುತಿಗಳಿದಲ್ಲ ಆ ಶ್ರುತಿಗಳ ಅರ್ಥ ಅಂದ್ರೆ ಇಲ್ಲಿ ಏನು ಅನೋರಣೀಯನ ಮಹತೋಮಹಿಯಾನ್ ಅಂತ ಹೇಳಿದಾರಲ್ಲ ಅದನ್ನ ಒಂದೊಂದು ಆಸ್ಪೆಕ್ಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋಗಿ ಇದ್ರಲ್ಲಿ ಇನ್ನೊಂದು ಪರ್ಪಸ್ ಏನು ಅಂದ್ರೆ ನಮ್ಗೆ ಭಯ ಇರತ್ತಲ್ಲ, ಯಾವಾಗ್ಲೂ ಭಯ ಅಂಬೋದು ನಮ್ಗೆ ಕಾಡ್ತಾ ಇರತ್ತಲ್ಲ, ಭಯ ನಮ್ಮ ಒಳಗೆ ಇರುವಂತಹ ದುರ್ಗುಣಗಳಿಂದ ಭಯ, ಆಮೇಲೆ ಹೊರಗೆ ಇರುವಂತ ಇನ್ಫ್ಲೂಯೆನ್ಸ್ ಇದನ್ನಿಂದಲೂ ಭಯ. ಇವಾಗೆಲ್ಲ ಬುದ್ಧಿ ಚೆನ್ನಾಗಿದ್ದಾರೀ, ನಾಳೆ ಏನಾಗತ್ತೋ ಗೊತ್ತಿಲ್ಲ, ಹೊರಗೆ ಇರೋರು ಎಷ್ಟು ಪೀಡೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ತರ ಭಯಗಳಿರುತ್ತೆ. ಸೊ ಇದಕ್ಕೇನೋ ನಮ್ಗೆ ಸಮಾಧಾನ ಸಿಕ್ಕತ್ತೆ. ಸಮಾಧಾನ ಅಂದ್ರೆ ಏನು, ದೇವರನ್ನ ನಂಬಿದ್ರೆ ದೇವರ ಮುಂದೆ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನಂದ್ರೆ ಯಾವ ದುಷ್ಟಶಕ್ತಿಯನ್ನು ಏನೇನು ಮಾಡಕ್ ಆಗಲ್ಲ ಅಂಬೋದಕ್ಕೆ ಅದೊಂದು ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಅಣು ಮಹತ್ತಿನೊಳಿಪ ಅಂತ ಇಲ್ಲಿ ಹೇಳುವಾಗ ಇಲ್ಲಿ ಅಣು ಏನು ಮಹತ್ ಏನು ಅಂದ್ರೆ ಅಣು ಅಂದ್ರೆ ಜೀವ, ಜೀವನ ಜೀವ ಒಂದು ಅಣು ಅಂದ್ರೆ ನೋಡಿದ್ವಿ ಅಣು ಅಷ್ಟೇ, ಎಷ್ಟೇ ದೊಡ್ಡ ಜೀವ ಇದ್ರು ಅವನಿಗೆ ಅವನು ಅಣು ಅಷ್ಟೇ ಇರ್ತ ಅಂದ್ ಅಣು ಅಂದ್ರೆ ಇಟ್ಸ್ ಅಣು ಅಂತ ಹೇಳಿದ್ರೆ ನಾಟ್ ಇವನ್ ಅಣು ಅಣು ಅಲ್ಲ ಹೇಳ್ತಾರ ಪರಮಾಣು ಏನ್ ಹೇಳ್ತಾರಂದ್ರೆ ಇದು ಭಾಗವತದಲ್ಲಿ ಬರುತ್ತ ಪರಮಾಣು ಅಂದ್ರ ಅತ್ಯಲ್ಪ ಅದು ಹೇಗೆ ಅಂತ ಹೇಳ್ತಾರೆ. ಆ ಪರಮಾಣು ಅಂದ್ರೆ ಅಲ್ಲಿ ಒಂದು ಪ್ರಮಾಣ ಕೊಡ್ತಾರೆ, ಇದೇ ನಮ್ಮ ಕುದುರೆ ಬಾಲ ಕೊನೆಯ ಕೂದಲ ಅನ್ನೋ ಅದು ಹೇಳ್ತಾರೆ. ಅದೇ ಕುದುರೆ ಬಾಲಿಲ್ಲ ನಮ್ಮ ಕೂದಲೆ, ನಮ್ಮ ಕೂದಲನ್ನ ಆ ಒಂದು ಕೂದಲ್ ನಮ್ಮ ಒಂದು ಕೂದಲನ್ನ ತಕೊಂಡು ಅದನ್ನ ಶತ ವಿವಾಹ ಮಾಡೋದು, ಅದ್ರಲ್ಲೇನೋ ಒಂದು ತಕೊಳ್ಳೋದು, ಹಾಗೆ ಮಾಡ್ತಾ ಎಷ್ಟು ಅಂದ್ರೆ ನಮ್ಮಿಂದ ಆಗಲ್ಲ, ಇವಾಗಿರುವಂತ ಯಾವ ಯಾವ ಆ ಒಂದು ಟೂಲ್ಸ್ ಇದೆಯೋ ಅದನ್ನ ಎಲ್ಲವನ್ನು ಇಟ್ಟುಕೊಂಡು ಮಾಡಿ ಎಷ್ಟು ಚಿಕ್ಕದ್ ಮಾಡಕ್ ಆಗತ್ತೋ ಮಾಡಿ, ಎಷ್ಟು ಸಣ್ಣ ಅಂದ್ರೆ ನಾಟ್ ಜಸ್ಟ್ ಲೆಂಗ್ತ್ ಇಲ್ಲ, ಒಂದು ಟೈನಿ ಡಾಟ್ ಎಷ್ಟು ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಟ್ ಮಾಡಿ ಮಾಡಿ ಕೊನೆಯಲ್ಲಿ ಅದನ್ನಿಂದ ಕಟ್ ಮಾಡಕ್ಕೇನೆ ಆಗಲ್ಲ ಅಂತೀವಿ. ಆಗಲ್ಲ ಅಂದ್ರೆ ದಟ್ ಈಸ್ ದ ಸ್ಮಾಲೆಸ್ಟ್ ಅಂತ ಆಗೋದಿಲ್ಲ, ನಮ್ಮಿಂದ ಅದು ಆಗಲ್ಲ ಅಂತ ಅಷ್ಟೇ ಹೊರತು ಇಟ್ ಕ್ಯಾನ್ ಬಿ ಫರ್ದರ್ ಕಟ್ ಮಾಡ್ತಾ 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 ಹೋಗ್ಬೋದು ಅಂತ ಆ ಸಾಮರ್ಥ್ಯ ನಮ್ಗೆ ಇಲ್ಲ. ಸೊ ಎಷ್ಟು ಚಿಕ್ಕದು ನಮ್ಗೆ ಮಾಡಕ್ ಆಗತ್ತೋ ಅದನ್ನ ಒಂದು ಅಣು ಅಂತ ಕರೀತಾರೆ. ಸೊ ಈ ಒಂದು ತುಂಬಾ ಅತಿ ಅಲ್ಪ ಪ್ರಮಾಣದಲ್ಲಿ ಇರೋದು. ಸೊ ಹಾಗೆ ಅದು ಹೇಗೆ ಅಂದ್ರೆ ಅದಕ್ಕೆ ಒಂದು ಭಾಗವತದಲ್ಲಿ ಆ ಶ್ಲೋಕದಲ್ಲಿ ಮೆಷರ್ಮೆಂಟ್ ಕೊಡ್ತಾ ಹೋಗ್ತಾರೆ. ಎರಡು ಪರಮಾಣು ಅಣುಗಳು, ಎರಡು ಪರಮಾಣುಗಳು ಸೇರಿದ್ರೆ ಒಂದು ದ್ಯುಅಣು, ಮೂರು ದ್ಯು. ಇದು ಸುಮ್ನೆ ಒಂದು ಒಂದು ನಮ್ಗೆ ಒಂದು ಐಡಿಯಾ ಬರ್ಲಕ್ಕೆ ಹೇಳ್ತಾ ಇದ್ದೀನಿ. ಎರಡು ಪರಮಾಣುಗಳು ಬಂದ್ರೆ ಒಂದು ದ್ಯುಅಣು, ಎರಡು ದ್ಯುಅಣು, ಮೂರು ದ್ಯುಅಣು ಸೇರಿದ್ರೆ ಒಂದು ತೃಣು, ಮೂರು ತೃಣು ಸೇರಿದ್ರೆ ಒಂದು ತ್ರುಟಿ, ತ್ರುಟಿ ಯುಗ ಅಂತ ಹೇಳ್ತಾರೆ. ತ್ರುಟಿ ಅಷ್ಟು ಸಣ್ಣದು. ಮೂರು ತ್ರುಟಿ ಸೇರಿದ್ರೆ ಒಂದು ವೇದ, ಮೂರು ವೇದ ಸೇರಿದ ಒಂದು ಲವ, ಮೂರು ಲವ ಸೇರಿದ ನಿಮೇಶ. ನಿಮೇಶ ಅಂದ್ರೆ ಏನು ಅಂದ್ರೆ ರಪ್ಪೆ ಮುಚ್ಚಿ ತೆಗಿಯೋದು ಆ ಒಂದು, ಅದನ್ನ ನಿಮೇಶ, ನಿಮಿಷ ಅಂತಿಲ್ಲ ನಿಮೇಶ ಇದು. ಆಮೇಲೆ ಮೂರು ನಿಮೇಶಗಳು ಒಂದು ಕ್ಷಣ, ಒಂದು ಕ್ಷಣದಲ್ಲಿ ಬರ್ತೀವಿ ಅಂತಿಲ್ಲ ಅದು ಒಂದು ಕ್ಷಣ. ಐದು ಕ್ಷಣ ಒಂದು ಕಾಷ್ಟ, ಹದಿನೈದು ಕಾಷ್ಟ ಒಂದು ಲಘು, ಲಘುವಾಗಿ ಬರ್ತೀನಿ ಅಂತ ಹೇಳ್ತಾರಲ್ಲ ಅದು ಹದಿನೈದು ಕಾಷ್ಟ. ಅದು ಹದಿನೈದನ್ನ ಲಘು ಸೇರಿದ್ರೆ ಒಂದು ಘಟಿ, ಒಂದು ಘಟಿಕ ಅಂತ ಹೇಳ್ತೀವಲ್ಲ ಒಂದು ಘಟಿಕ. ಸೊ ಹೀಗೆ ಹೋಗ್ತಾ ಹೋಗುತ್ತೆ. ಬೇಸಿಕಲಿ ಈ ಅಣು ಅಂದ್ರೆ ಅಷ್ಟು ಒಂದು ಚಿಕ್ಕದು ನಮ್ಗೆ ಎಷ್ಟು ಮಾಡ, ಆ ಒಂದು ಚಿಕ್ಕ ಅಣುವ ಒಳಗೆ ಭಗವಂತ ಹೇಗಿದ್ದಾನೆ ಅಂತ ಅಲ್ಲಿ ಹೇಳ್ತಾರೆ. ಭಗವಂತ ಅದೊಳಗೆ ಹೇಗಿದ್ದಾನಂದ್ರೆ ಅಲ್ಲಿ ಅವನು ದಿವ್ಯ ರೂಪ, ಅದು ಎಷ್ಟು ದಿವ್ಯ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಅವನು ಲಕ್ಷ ಎಲ್ಲಾ ಸಕಲ ಆಭರಣಗಳು, ಕೌಸ್ತುಭ ಮತ್ತು ಎಲ್ಲ ಆಭರಣಗಳು, ಕಿರೀಟ, ಮಕರ, ಕುಂಡಲ, ಪೀತಾಂಬರ ವಸ್ತ್ರ ಮತ್ತು ಆಯುಧಗಳು, ಎಲ್ಲ ನಾಲ್ಕು ಆಯುಧಗಳು ಬೇಕಾಗ್ತವೆ, ನಾಲ್ಕು ಆಯುಧಗಳು, ಆಮೇಲೆ ಶ್ರೀವತ್ಸ ಲಾಂಛನ, ಅಲ್ಲಿ ಹೃದಯದಲ್ಲಿ ಲಕ್ಷ್ಮಿ, ಅದು ಇನ್ನೂ ಅಣು ರೂಪ ದೇವರ ಈ ಅಣುವಲ್ಲಿ ಈ ರೂಪ, ಆ ಅಣುವಲ್ಲಿ ಲಕ್ಷ್ಮಿ ಹೃದಯದಲ್ಲಿ ವಕ್ಷಸ್ಥಲ, ಆ ವಕ್ಷಸ್ಥಲದಲ್ಲಿ ಇರುವಂತ ಲಕ್ಷ್ಮಿ ಒಳಗೆ ಅವನು ತಿರ್ಗಾ ಇರ್ತಾನೆ, ಅದು ಅಷ್ಟೆಲ್ಲ ಹೋಗಿಲ್ಲ. ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನ ಇಟ್ಟುಕೊಂಡು ಸಕಲ ಆಭರಣ ಭೂಷಿತನಾಗಿ ಭಗವಂತ ಅಲ್ಲಿ ಇರ್ತಾನಂತ. ಸೊ ಅದಕ್ಕೆ ಇದು ಹೇಳ್ತಾ ಇದ್ದಾರೆ ಅಂದ್ರ ಅಣುವೇನು ಅಣೋರಣೀಯನ. ಸೊ ಚಿಕ್ಕ ವಸ್ತುಗಳಲ್ಲ ಒಳಗೇನು ಅವನು ಆ ಒಂದು ಪರಿಪೂರ್ಣನಾಗಿ ಅನಂತ ರೂಪದಿಂದ ಕೂಡಿಕೊಂಡು ಅದು ಒಳಗೆ ಅವನು ಇರ್ತಾನಂತ. ಆಮೇಲೆ ಅಣು ಮಹತ್ತಿನೊಳಿಪ್ಪ. ಮಹತ್ ಅಂದ್ರೆ ಏನು? ಮಹತ್ ಅಂದ್ರೆ ನಮ್ಗೆ ಬ್ರಹ್ಮಾಂಡ ದೊಡ್ಡದು, ಬ್ರಹ್ಮಾಂಡಕ್ಕಿಂತ ಬ್ರಹ್ಮಾಂಡದ ಆವರಣಗಳು ಒಂದೊಂದು ಹತ್ತು 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 ಪಟ್ಟು ಟೈಮ್ಸ್ ಹೋದ್ರೆ ಮಹತ್ತತ್ವಕ್ಕೆ ಬರೋವಾಗಲೇ ಹತ್ತು ಕೋಟಿ ಕೋಟಿ ಯೋಜನೆಗಳಾಗ್ಬಿಡತ್ತೆ ಮಹತ್ತತ್ವವೇ. ಅವ್ಯಕ್ತ ತತ್ವ ಇನ್ನೂ ಜಾಸ್ತಿ ಆಗತ್ತೆ. ಅವ್ಯಕ್ತ ತತ್ವವನ್ನ ಮೀರಿ ನಿಂತಿದ್ದಾನ, ಅದು ಎಷ್ಟಿರೋದು ಅದಕ್ಕೆ ಅವ್ಯಕ್ತ ತತ್ವಕ್ಕೆ, ಅವ್ಯಾಕೃತ ಆಕಾಶಕ್ಕೆ, ಅದಕ್ಕೆ ಬೌಂಡ್ರಿಲೆಸ್. ಅವ್ಯಾಕೃತ ಆಕಾಶ ಅಂದ್ರೆ ಅವ್ಯಕ್ತ ತತ್ವ ಇದೆ, ಅವ್ಯಾಕೃತ ಆಕಾಶ ಅಂದ್ರೆ ಯಾವತ್ತು ಇರುವಂತ ಆಕಾಶ, ಯಾವತ್ತು ಇರುವಂತ ಆಕಾಶ, ಅದಕ್ಕೆ ಬೌಂಡ್ರಿನೂ ಹೇಳಕ್ ಆಗೋದೇ ಇಲ್ಲ. ಅದನ್ನ ಅದಕ್ಕೆ ಆವರಣ, ಅದಕ್ಕೆ ಹೊರಗೆ ಇದ್ದಾನೆ. ದೇವರಿಗೆ ಹೊರಗೆ ಯಾರು ಇರ್ಲಕ್ಕೆ ಇಲ್ಲ. ದೇವರ ಒಳ, ದೇವರಕ್ಕಿಂತ ಒಂದು ಸಣ್ಣ ಪರಿಮಾಣದಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಅವಾಂತರಹ ಅಂತ ಹೇಳೋದ ಒಂದೊಂದು ಇದು ಇದನ್ನು ದೇವರದೆಲ್ಲ ಹೇಳ್ತಾ ಹೋಗ್ತಾರೆ ಕಂಪ್ಲೀಟ್ ಆಗಿ. ಅದನ್ನೇ ಇಲ್ಲಿನೂ ಹೇಳ್ತಾರೆ, ಅಣು ಮಹತ್ತಿನೊಳಿಪ್ಪ, ಅಣುವನ ಒಳಗಿದ್ದಾನೆ, ಮಹತ್ತನ್ನ ಮೀರಿ ಆವರಣವಾಗಿದ್ದಾನೆ. ಆಮೇಲೆ ಘನ ಪರಮಾಣುವಿನೊಳಗಿಸುವ ಘನವಾದ ವಸ್ತುವನ್ನ, ಇವಾಗ ಪರಮಾಣು ಕೊಟ್ಟಿದ್ದೀವಿಲ್ಲ, ಪರಮಾಣು ದ ಸ್ಮಾಲೆಸ್ಟ್ ಪಾರ್ಟಿಕಲ್, ಪರಮಾಣುದಲ್ಲಿ ಪರಮಾಣು ಪ್ರದೇಶ ಅಂತ ಹೇಳ್ತಾರಲ್ಲ ಆ ಒಂದು, ಯು ಕೆನಾಟ್ ಇವನ್ ಪರ್ಸೀವ್ ಇಟ್, ಅಷ್ಟು ಚಿಕ್ಕ ಜಾಗೆಯಲ್ಲಿ ಘನವಾದ ವಸ್ತು ಪರಮಾಣುವಿನೊಳ ಅಡಗಿಸುವ. ಅದು ಏನು? ಇಲ್ಲಿ ಹಿಂದೆ ಹೇಳಿದಂತೇನೆ ಆ ಪರಮಾಣು ಪ್ರದೇಶದ ಪರಮಾಣು ಜೀವ ಅತೀ ಸಣ್ಣ ಪರಿಮಾಣದಲ್ಲಿ ಇದ್ದಾನಲ್ಲ, ಅದು ಒಳಗೆ ಘನವಾದ ವಸ್ತುವನ್ನ ಅಡಗಿಸುವ. ಅಂದ್ರೆ ಇಲ್ಲಿ ಎರಡು ಮೂರು ರೀತಿಯಿಂದ ಅರ್ಥ ಮಾಡ್ಬೋದು. ಒಂದು ಘನವಾದ ವಸ್ತು ಅಂದ್ರೆ ಅದು ಒಳಗೆ ಇರುವಂತ ಲಕ್ಷ್ಮಿ, ಲಕ್ಷ್ಮಿಯನ್ನ ಇವನ ಅನುಗ್ರಹದಿಂದ ಲಕ್ಷ್ಮಿಯನ್ನ ಇಟ್ಟುಕೊಂಡು ಅಂದ್ರೆ ಇಲ್ಲಿ ಹೇಗೆ ಚಿಂತನೆ ಅಂದ್ರೆ ದೇವರ ವಕ್ಷಸ್ಥಲದಲ್ಲಿ ಇರುವಂತ ಲಕ್ಷ್ಮಿ, ಸೊ ಇದು ಒಳಗೆ ಎಲ್ಲ ಅಣು ಅಣುವಾದ ಜೀವನ ಒಳಗಿದ್ದ ಇದು ಒಂದು. ಇನ್ನೊಂದು ಅವನ ಅವತಾರದಲ್ಲಿ ತೋರಿಸಿರುವಂತದ್ದ ಇಲ್ಲಿ ಹೇಳ್ತಾರೆ, ಘನ ಪರಮಾಣುಗಳು ಅಡಗಿಸುವ, ಪರಮ ಅಣುವಿನ ಅಡಗಿಸುವ ಅಂದ್ರೆ ಮಾರ್ಕಂಡೆಯ ಋಷಿಗಳಿಗೆ ತೋರಿಸ್ತಾನೆ. ಅವರು ನದಿಯಲ್ಲಿ ನದಿ ತೀರದಲ್ಲಿ ಕೂತು ಚಿಂತನೆ, ಅವರು ದೇವರ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ನೋಡಬೇಕು ಅಂತ ಬಯಸ್ತಾರೆ. ಆವಾಗ ಅಲ್ಲಿ ಪ್ರಳಯವನ್ನ ತೋರಿಸ್ತಾನ ದೇವರು. ಆ ಪ್ರಳಯದಲ್ಲಿ ಹಾಗೇ ಹೋಗ್ತಾ ಹೋದ್ರೆ ಒಂದು ಚಿಕ್ಕ ಶಿಶು ಇರತ್ತ, ಅತೀ ಸುಂದರವಾದ ಶಿಶು, ಆಲದ ಎಲೆ ಎಷ್ಟಿರುತ್ತೆ ಅದು ಬಂದು. ಇಲ್ಲಿ ಪ್ರಳಯ ಕಾಲದಲ್ಲಿ ಬರೋದಲ್ಲ ಇದು, ಇದು ಇವಾಗ ತೋರಿಸೋದು. ಅದಕ್ಕೆ ಒಂದು ಗಿಡದಲ್ಲಿ ಎಲೆಗಳು, ಎಲೆ ಎಷ್ಟು ಚಿಕ್ಕದು, ಆ ಚಿಕ್ಕ ಎಲೆಯಲ್ಲಿ ಒಂದು ಚಿಕ್ಕ ಪುಟ್ಟು ಮಗು, ಆ ಪುಟ್ಟು ಮಗು ಹತ್ರ ಹೋಗ್ತಾನ, ಹೋದ್ರ ಮೇಲೆ ಆ ಪುಟ್ಟು ಮಗುವಿನ ಶ್ವಾಸೋಚ್ಛ್ವಾಸದಿಂದ ಒಳಗೆ ಹೋಗ್ಬಿಡ್ತಾರ. ಅಂದ್ರೆ ಇಲ್ಲಿ ಪರಮ ಅಣು ಅಂದ್ರೆ ಇಲ್ಲಿ ರೂಪಕ್ಕೆ ಹೇಳ್ತಾರೆ. ದೇವರು ಸಣ್ಣ ರೂಪವನ್ನ ಧಾರಣೆ ಮಾಡಿದಾನೆ. ದೇವರು ಸಣ್ಣವನಲ್ಲ, ಅವನ ಶಕ್ತಿ ಸಣ್ಣದಲ್ಲ, ರೂಪ ಒಂದು ಆಲದ ಎಲೆಯಲ್ಲಿ ಇರುವಂತ ರೂಪ, ಚಿಕ್ಕ ಶಿಶುವಿನ ರೂಪ. ಅದು ಒಳಗೆ ಅವ್ರು ಹೋದಾಗ ಏನ್ ನೋಡ್ತಾರಂದ್ರೆ ಇಡೀ ಬ್ರಹ್ಮಾಂಡವನ್ನ ನೋಡೋದು. ಹಾಗೇನೆ ಯಶೋಧ ದೇವಿಗೆ ಆಕಳಿಸುವಾಗ ಆ ಒಂದು ಆ ಬಾಯಿ ಒಳಗೆ ಚಿಕ್ಕ ಮಗು, ದೇವಕಿ ಯಶೋಧ ತೊಡೆಯಲ್ಲಿ ಮಗು ಮಲಗಿಕೊಂಡಿದ್ದಾನೆ. ಅದು ಬಾಯಿ ಆಕಳಿಸುವಾಗ ಅದು ಒಳಗೆ ಎಲ್ಲವನ್ನು ನೋಡ್ತಾನೆ. ಅದೇ ಮಣ್ಣು ತಿಂದ ಅಂತ ಕೃಷ್ಣ ಮಣ್ಣು ತಿಂದ ನೋಡಿದ, ಬಾಯಿ ತೆಗೆದ್ರೆ ಎಲ್ಲವನ್ನು ತೋರಿಸಿದಾನೆ. ಹಾಗೆ ಘನ ಅಂತ ಅಲ್ಲಿ ಹೇಳೋದು ಇಡೀ ಒಂದು ಸ್ಥೂಲ ರೂಪದಿಂದ ಇರುವಂತ ಪ್ರಾಕೃತ ಸ್ಥೂಲ ರೂಪದ ಇರುವಂತ ಈ ಪ್ರಪಂಚ, ಈ ಬ್ರಹ್ಮಾಂಡ, ಘನವಸ್ತು, ಅವ್ಯಾಕೃತ ಆಕಾಶ ಎಲ್ಲವೂ ಘನ ವಸ್ತು. ಅದು ಆ ಘನ ಬ್ರಹ್ಮಾಂಡ ಅಲಾಂಗ್ ವಿತ್ ಇಟ್ಸ್ ಆವರಣಗಳು, ಇದು ಎಲ್ಲವೂ ವಸ್ತುಗಳು. ಇಷ್ಟು ಘನ ಎಂದ ದೇವರು ಅದಕ್ಕಿಂತನು ಇದ್ರನ್ನು ಇಲ್ಲಿ ತೋರಿಸೋದು ಏನು ಅಂದ್ರೆ ಅದು ಪ್ರಾಕೃತ ವಸ್ತುಗಳು ಸ್ಥೂಲವಾಗಿ ಅಷ್ಟು ಕಾಣಿಸುತ್ತೆ. ಎಂಟೈರ್ ಪ್ರಪಂಚ ಅಂತ ತಗೊಳ್ಳಿ ನೀವು, ಇಷ್ಟು ಯೂನಿವರ್ಸ್, ಇಷ್ಟು ಘನವಾದ ವಸ್ತುಗಳು ಇದು ಆ ಶಿಶುವಿನ ಹೊಟ್ಟೆಯೊಳಗೆ ಇರುತ್ತಂತೆ. ಅದನ್ನ ಹೇಳ್ತಾರೆ ಘನ ಪರಮ ಅಣುವಿನೊಳ್ ಅಡಗಿಸುವ, ಸೂಕ್ಷ್ಮವ ಮುಣಿಗಿಸುವ. ಅಂದ್ರೆ ಇದು ನಾವು ಸೈನ್ಸ್ಲಿ ಬಯೋಯನ್ಸಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಇದೆಲ್ಲ ನಾವು ಹೇಳ್ತೀವಿ, ಸೈನ್ಸ್ ಎಕ್ಸ್ಪ್ಲೇನ್ಸ್. ಬಿಕಾಸ್ ಕಣ್ಣು ಮುಂದೆ ಕಾಣಿಸ್ತಲ್ಲ, ಒಂದು ಚಿಕ್ಕ ಕಲ್ಲು ತಗೊಂಡು ನೀರಲ್ಲಿ ಹಾಕಿದ್ರೆ ಏನಾಗತ್ತ, ಮುಳುಗಿ ಹೋಗತ್ತ. ಅದೇ ಒಂದು ದೊಡ್ಡ ಕ್ರೂಸ್ ಇರತ್ತ, ಅದು ಅಷ್ಟು ದೊಡ್ಡದು ಕ್ರೂಸ್, ಅದು ಬಂದು ನೀರಲ್ಲಿ ತೇಲತ್ತ. ಅದನ್ನ ಹೇಳ್ತಾರೆ ಸೂಕ್ಷ್ಮ. ಇದು ಸೈನ್ಸ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀವಿ, ಸೈನ್ಸ್ ಕ್ಯಾನ್ ಎಕ್ಸ್ಪ್ಲೈನ್, ಬಟ್ ವೈ ಇಟ್ ಈಸ್ ಸೋ ಅಂದ್ರೆ ಇವನು ಮಾಡ್ತಾನಂತ, ದೇವರು ಮಾಡಿಸ್ತಾನಂತ, ಯಾಗೆ ಬೇಕಾರ ಮಾಡಿಸಬಲ್ಲ. ಯು ಕಾಲ್ ಇಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀರಿ, ಬಯೋಯನ್ಸಿ ಅಂತ ಕರೀರಿ, ವಾಟ್ ಎವರ್ ಯು ಕಾಲ್ ಇಟ್, ವೈ ಇಟ್ ಹ್ಯಾಪನ್ಸ್, ವೈ ಹೌ ಇಟ್ ಹ್ಯಾಪನ್ಸ್ ಅಂತ ಹೇಳ್ತಾ ಇರೋದು. ವೈ ಅಂದ್ರೆ ಯಾಕೆ ಇದೆಲ್ಲ ಆಗ್ಬೇಕು, ಯಾಕೆ ತೇಲಬೇಕು, ಯಾಕೆ ಮುಳುಗಬೇಕು, ಯಾಕೆ ಡಿಸ್ಪ್ಲೇಸ್, ಇದು ಮಾತ್ರ ನೀರನ್ನ ಯಾಕೆ ಅಷ್ಟು ಡಿಸ್ಪ್ಲೇಸ್ ಮಾಡಬೇಕು, ಒಂದು ಚಿಕ್ಕ ಕಲ್ಲು ಯಾಕೆ ಡಿಸ್ಪ್ಲೇಸ್ ಮಾಡೋದಿಲ್ಲ ಅಷ್ಟು, ಯಾಕೆ ಅಂದ್ರೆ ದೇವರು ಹಾಗೆ ಮಾಡಿಸಿದಾನೆ. ಆ ರೂಪದಲ್ಲಿ ಅಲ್ಲಿ ನಿಂತು ಆ ಒಂದು ಕಣ, ಒಂದು ಅಕ್ಕಿ ಕಾಳಲ್ಲಿ ಇದ್ದು ರಾಗಿ ಅಕ್ಕಿ ಚಿಕ್ಕದು ಅದಲ್ಲಿ ನಿಂತು ಅದು ಮುಳುಗುವಂತೆ ಮಾಡ್ತಾನೆ. ಸೂಕ್ಷ್ಮವ ಅಂದ್ರೆ ಚಿಕ್ಕದು ಅಂತ ಅರ್ಥ. ಸೂಕ್ಷ್ಮವ ಮುಣಿಗಿಸುವ, ತೇಲಿಸುವ ಸ್ಥೂಲಗಳ, ಒಂದು ಹ್ಯೂಜ್ ಶಿಪ್ ಇರತ್ತೆ ಅದು, ಇಟ್ ಫ್ಲೋಟ್ಸ್. ಹಾಗೆ ಅವನು ಮಾಡುವ ಸೂಕ್ಷ್ಮವ ಮುಣಿಗಿಸುವ, ತೇಲಿಸುವ ಸ್ಥೂಲಗಳ. ಇದರಿಂದ ನಮ್ಗೆ ಏನು ಪ್ರಯೋಜನ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಸೂಕ್ಷ್ಮವ ಅಂದ್ರೆ ಇಲ್ಲಿ ಇನ್ನೊಂದು ಮೀನಿಂಗ್ ಕೊಡ್ತಾ ತಗೋಬಹುದು. ಸೂಕ್ಷ್ಮ ಅಂದ್ರೆ ಇಲ್ಲಿ ಸೂಕ್ಷ್ಮ ದೃಷ್ಟಿ, ದೇವರು ನಮ್ಮ ಸೂಕ್ಷ್ಮ ದೃಷ್ಟಿ. ಏನು ಸೂಕ್ಷ್ಮ ದೃಷ್ಟಿ ಅಂದ್ರೆ ಭಗವಂತ ಅತೀ ಸೂಕ್ಷ್ಮ ಅಂತ, ಸೂಕ್ಷ್ಮ ಅಂದ್ರೆ ಚಿಕ್ಕವನು ಅಂತ ಅರ್ಥ ಅಲ್ಲ ಅಲ್ಲಿ. ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಗೋಚರ ಆಗೋದೇ ಇಲ್ಲ. ಸೂಕ್ಷ್ಮ ಅಂತ ಹೇಳ್ತೀವಿ ಮಹತ್ತತ್ವ, ಆಸ್ ವಿ ಗೋ ಹೈಯರ್ ಅಂಡ್ ಹೈಯರ್, ಸೂಕ್ಷ್ಮವಾದ ರೂಪದಲ್ಲಿ ಇರುತ್ತ ಅಂತ ಹೇಳ್ತೀವಿ. ಸೂಕ್ಷ್ಮ ಅಂದ್ರೆ ಚಿಕ್ಕದು ಅಂತ ಅರ್ಥ, ಚಿಕ್ಕದೂ ಬರುತ್ತೆ. ಇನ್ನೊಂದು ಇಟ್ ಈಸ್ ಸೋ ಇಟ್ ಈಸ್ ಬಿಯಾಂಡ್ ಅವರ್ ಸೆನ್ಸರಿ ವಿಷನ್, ಸೆನ್ಸರಿ ನಮ್ಮ ಸೆನ್ಸ್ಗೆ ಎಡಕೋದಲ್ಲ ಅದು. ಸೂಕ್ಷ್ಮವ ಅಂತ ಹೇಳ್ತೀವಿ, ದೇವರು ಸೂಕ್ಷ್ಮ ರೂಪ ಅಂತ ಹೇಳ್ತೀವಲ್ಲ, ಆ ಸೂಕ್ಷ್ಮ, ಆ ಸೂಕ್ಷ್ಮವಾಗಿ ಇರುವ ಭಗವಂತನನ್ನ ನೋಡಬಲ್ಲರು ಜ್ಞಾನಿಗಳು ಅಂತ ತಗೋಬಹುದು. ಸರ್ಕರಾಕ್ಷಸಕ ಅಂತ ಬಂತಾರಲ್ಲ, ಶರ್ಕರ ಆ ಕಣ ಎಷ್ಟಿದೆಯೋ ಅಷ್ಟು ಒಂದು ಸೂಕ್ಷ್ಮ ದೃಷ್ಟಿ ಉಳ್ಳವರು ಅಂತ ಹೇಳ್ತೀವಿ ನಾವು. ಸೊ ಸೂಕ್ಷ್ಮ ದೃಷ್ಟಿಯಿಂದ ಅಂದರೆ ಸೂಕ್ಷ್ಮ ದೃಷ್ಟಿ ಶಾಸ್ತ್ರ ದೃಷ್ಟಿಯೂ ಆಗ್ಬೋದು, ದೇವರನ್ನ ತಮ್ಮ ಹೃದಯ ಗುಹೆಯಲ್ಲಿ ಆ ಸೂಕ್ಷ್ಮ ರೂಪವನ್ನ ಆ ಬಿಂಬ ರೂಪವನ್ನ ಕಂಡವರು, ಇದು ತಗೊಳ್ಳೋದು. ಡೈರೆಕ್ಟ್ ಆಗಿ ನೋಡಿದ್ದವರು, ಆ ಜ್ಞಾನ ದೃಢವಾಗಿ ಇರುವವರು ಇಬ್ರು, ಪರೋಕ್ಷ ನಿಶ್ಚಯ ಪರೋಕ್ಷದಲ್ಲಿ ನೋಡಿದ್ದವರು, ಆ ಶಾಸ್ತ್ರ ಮೂಲ ಕೇಳಿ ಅದನ್ನ ನಂಬಿ ನೋಡೋದು, ನಮ್ಮಂತವರ ಧ್ಯಾನದಲ್ಲಿ ನೋಡ್ತೀವಲ್ಲ ಹಾಗೆ. ಅವರ ಸೂಕ್ಷ್ಮವ ಆ ಸೂಕ್ಷ್ಮ ದೃಷ್ಟಿ ಉಳ್ಳವರ ಪಾಪ ಕರ್ಮಗಳನ್ನ ಹೋಗಲಾಡಿಸ್ತಾನ, ಮುಳುಗಿಸೋಡ್ಬಿಡ್ತಾನಂತ. ಆಮೇಲೆ ತೇಲಿಸುವ ಸ್ಥೂಲಗಳ, ಸ್ಥೂಲಗಳ ಅಂದ್ರೆ ಜಸ್ಟ್ ಆಪೋಸಿಟ್, ತೇಲಿಸುವ ಅಂದ್ರೆ ಈ ತೇಲುತ್ತಾ ಇರ್ತಾರೆ ದೇವರ ಮಹಿಮೆಯನ್ನ ಗೊತ್ತಾಗದೆ ಏನೋ ನಾವೇ ನಾವು ಅಂತ ಮೇಲಂತೆ ಮೇಲೆ ಮೆರೆಯುತ್ತಾ ಇದ್ದಾರಲ್ಲ, ಅವರು ಮಾಡಿದ ಆ ಪಾಪಗಳನ್ನು ತೇಲಿಸುವ ಸ್ಥೂಲಗಳ ದೊಡ್ಡದು ಮಾಡಿ ಬಿಟ್ಟು ಬಿಡ್ತಾನೆ, ಸ್ಥೂಲವಾಗಿ ದೊಡ್ಡದು ಅವರ ಪಾಪಗಳನ್ನು ಇನ್ನು ಅಭಿವೃದ್ಧಿ ಮಾಡಿ ಬಿಟ್ಟು ಬಿಡ್ತಾನೆ. ಸೂಕ್ಷ್ಮ ದೃಷ್ಟಿ ಉಳ್ಳವರ ಪಾಪವನ್ನ ಮುಣಿಗಿಸಿ ಬಿಡ್ತಾನೆ, ಹಿ ಜಸ್ಟ್ ಡ್ರೌನ್ಸ್ ಇಟ್, ಅದನ್ನ ತೆಗೆದು ಬಿಡ್ತಾನೆ ಅಂತ ಹೇಳ್ತಾರ. ಮುಣಿಗಿಸುವ ತೇಲಿಸುವ ಸ್ಥೂಲಗಳ ಹೇಗೆ ಪಾಸಿಬಲ್ ಅಂದ್ರೆ ಅವನ ಮಾಯವಿದು ಅಂತ ಹೇಳ್ತಾರೆ. ಮಾಯಾ ಅಂದ್ರೆ ಏನು? ಮಾಯಾ ಅಂದ್ರೆ ದೇವರ ಮಾಯಾ ಅಂದ್ರೆ ದೇವರ ಇಚ್ಛಾ ಅಂತ ಅರ್ಥ. ಇನ್ನೊಂದು ಮಾಯಾ ಅಂದ್ರೆ ಮಾಯಿ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಮೂಲಕವಾಗಿ ಅವನ ಇಚ್ಛೆ ಅವನ ಸಂಕಲ್ಪ, ಅದು ಅವನ ಸಂಕಲ್ಪ. ಅದು ಹೇಗೆ ನಮಗೆ ಅಂತ ಒಂದು ಸ್ವಭಾವ ಇದೆಯೋ ಹಾಗೇನೆ ದೇವರಿಗೆ ಅಂತನೂ ಒಂದು ಸ್ವಭಾವ ಇದೆ. ಯಾಕೆ ದೇವರು ಹೀಗೆ ಮಾಡ್ತಾನೆ, ಯಾಕೆ ಅದು ಮಾಡ್ತಾನೆ ಅಂದ್ರೆ ನಾವು ಹೇಗೆ ರೀ ಅವನ ಸ್ವಭಾವ, ನಾವು ಹೇಳ್ತೇವೆ ನಮ್ಮ ಸ್ವಭಾವ ಅದು ಚೇಂಜ್ ಆಗಲಕ್ಕಾಗತ್ತ ಅಂತ ಹೇಳ್ತೀವಿಲ್ಲ, ಹಾಗೇನೆ ದೇವರಿಗೇನೋ ಒಂದು ಸ್ವಭಾವ ಇದೆ ಅಂತ. ಅವನ ಸ್ವಭಾವ ದೇವರ ಇಚ್ಛೆ ಎಂಬುದು ಅವನ ಸ್ವಭಾವ. ಯಾಕೆ ಮಾಡ್ತಾನಂದ್ರೆ ಅದು ಅವನ ಇಚ್ಛೆ, ಅವನ ಸ್ವಭಾವ. ಏ ಅವನ ಸ್ವಭಾವ ಅವನು ಚೇಂಜ್ ಮಾಡಕ್ ಆಗಲ್ಲವ ಅಂದ್ರೆ ಅವನ ಸ್ವಭಾವವನ್ನ ಅವನು ಹಾಗೆ ಅದು ಅವನ ಸ್ವಭಾವ. ಅವನ ದೇವರು ಎಂಬುದನ್ನು ಪೊಸಿಟ್ ಮಾಡ್ತೀವಲ್ಲ, ಅವನ ಇಚ್ಛಾ ಅವನ ಜ್ಞಾನ ಇಚ್ಛಾ ಅವನಿಗೆ ಕ್ರಿಯ ಅವನದ್ದೇ ಆದ ದೇವರ ಇಚ್ಛೆ ದೇವರ ಸಂಕಲ್ಪ ಅದು ಅವನದ್ದು, ಅದು ಅವನ ಅವನ ದಟ್ ಈಸ್ ವಾಟ್ ಹಿ ಈಸ್. ಅವನ ಅದಕ್ಕೆ ಸತ್ಯ ಸಂಕಲ್ಪ ಅಂತ ಹೇಳಿ, ಇಟ್ಸ್ ಡಸಂಟ್ ಚೇಂಜ್, ದಟ್ ಈಸ್ ಹಿಸ್ ಸ್ವತಂತ್ರ, ದಟ್ ಈಸ್ ಹಿಸ್ ವಿಶ್, ದಟ್ ಈಸ್ ಹಿಸ್ ಸ್ವಭಾವ ಅಂತ ಹೇಳ್ತೀವಿ. ಹಾಗೆ ಸ್ಥೂಲ ಅವನ ಮಾಯವಿದ್ ಅಂತ ಹೇಳಿ ಇಲ್ಲಿ ಹೇಳ್ತಾರ. ಧನುಜ ರಕ್ಕಸರೆಲ್ಲ ಇವನೊಳು ಮುನಿದು ಮಾಡುವುದೇನು. ಸೊ ಹೀಗೆ ಇರೋವಾಗ ಎಷ್ಟು ಮಹತ್ತಾದವನು ಇವನು, ಇವನು ಇಷ್ಟೂ ದೊಡ್ಡವನು, ಎಲ್ಲ ಕಡೆನೂ ಇದ್ದಾನೆ, ಎಲ್ಲರನ್ನೂ ಪ್ರೇರಣೆ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಜಸ್ಟ್ ಅಸ್ಯೂಮ್ ಧನುಜರು ಅಂದ್ರೆ ಧನುವಿನ ಮಕ್ಕಳು ಅಂದ್ರೆ ಇಲ್ಲಿ ರಾಕ್ಷಸರು ಅಸುರರು ಎಲ್ಲರೂ ದೇವರಿಗೆ ವಿಮುಖರಾದ ಎಲ್ಲ ದೈತ್ಯ ಸಮೂಹವು ಅವ್ರಿಗೆಲ್ಲರೂ ಸೇರ್ತಾರೆ. ಎಲ್ಲವರೂ ಸೇರ್ದು ಮುನಿದು ಅಂದ್ರೆ ದ್ವೇಷದಿಂದ ಅವ್ರ ದ್ವೇಷ ಈ ದೇವರ ಮೇಲೆ ಅವ್ರಿಗೆ ಅವ್ರ ಸ್ವಭಾವದಲ್ಲೇ ಅವ್ರಿಗೆ ದೇವರ ಮೇಲೆ ದ್ವೇಷ ಅಂಬೋದು ಇದೇ ಇರತ್ತ. ಸೊ ಈ ದ್ವೇಷದಿಂದ ಅವರು ಏನು ಮಾಡಿದ ಅವ್ರು ಎಲ್ಲರೂ ಸೇರಿದ್ರು ಏನು ಮಾಡಕ್ಕಾಗತ್ತ ಅಲ್ಲಿ. ಇದಕ್ಕೆ ಪ್ರಮಾಣವಾಗಿ ಇದೆಲ್ಲ ಋಗ್ವೇದದಲ್ಲಿ ಬಂದದ್ದು. ಇದನ್ನ ಕೆಲವುದು ಶ್ರುತಿ ಗೀತೆಯಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿ ಹೇಳ್ತಾರ. ಅಲ್ಲಿ ಹೇಳುವಾಗ ಹೇಳ್ತಾರೆ ಇವ್ರು ಎಲ್ಲರೂ ಸೇರಿ ಮಾಡ್ಲಿಕ್ಕೇನೋ ಏನಿದೆ, ಯಾಕೆಂದ್ರೆ ಇವರಲ್ಲಿ ಮುನಿದು ಅಂದ್ರೆ ದ್ವೇಷ ಒಂದು, ಇನ್ನೊಂದು ವಿಮುಖರಾಗಿ ನಾನೇನು ಮಾಡಲ್ಲ ಅಂತ ದೇ ಟರ್ನ್ ದೇರ್ ಬ್ಯಾಕ್ ಆನ್ ಗಾಡ್. ಇದ್ರು ಏನ್ ಮಾಡಕ್ಕಾಗತ್ತ, ಇವ್ರು ಸೇರಿ ಎಲ್ಲರೂ ಬಂದ್ರು ಯಾಕೆಂದ್ರೆ ಅವರಲ್ಲಿನೂ ಇವನೇ ಇದ್ದಾನೆ ವ್ಯಾಪ್ತ ಹೇಳಾಯ್ತ, ಅಣು ಒಳಗೇನೋ ಇದ್ದಾನೆ, ಮಹತ್ ಮೀರಿ ಇದ್ದಾನೆ ಅಂದ್ರೆ ಏನಾಯ್ತು, ಕಂಪ್ಲೀಟ್ ಓತಪ್ರೋತವಾಗಿ ಎಲ್ಲರಲ್ಲಿನು ಇದ್ದಾನೆ, ದೈತ್ಯರಲ್ಲಿನೂ ಇದ್ದಾನೆ, ದೈತ್ಯರ ಮನಸ್ಸಲ್ಲಿ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ. ಇರೋದು ಮಾತ್ರ ಆಕಾಶದಂತೆ ಇರೋದು ಮಾತ್ರ ಇಲ್ಲ, ಪ್ರೇರಣೆ ಮಾಡ್ತಾನೆ. ಅವನ ಮಾಯವುದು ಅಂತ ಹೇಳ್ತಾರಲ್ಲ ಸುಲ, ಅವನ ಇಚ್ಛಾ ಪ್ರಕಾರವೇ ಎಲ್ಲವೂ ಆಗತ್ತ, ಅವನ ಇಚ್ಛೆಯೇ ಪ್ರಧಾನ. ಸೊ ಹಾಗಿರುವಾಗ ಅವ್ರಿಗೆ ಪ್ರೇರಣೆ ಕೊಡುವವನೇ ಇವನೇ, ನನ್ನನ್ನ ನಾಶ ಮಾಡ್ರಿ ಅಂತ ಪ್ರೇರಣೆ, ನಾಶ ಮಾಡಿ ನೀವೆಲ್ಲ ಅವರೆಲ್ಲ ಗೆಲ್ಲಕ್ಕೆ ಸಾಧ್ಯವಾ, ಯಾಕೆಂದ್ರೆ ಈ ಕಡೆನೂ ದೇವರೇ ಆ ಕಡೆನೂ ದೇವರೇ ಎಲ್ಲಾ ಕಡೆನೂ ದೇವರೇ ಇದ್ದಾನೆ. ಸೊ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂಬೋದನ್ನ ಇಲ್ಲಿ ಹೇಳ್ತಾರೆ. ಈ ಮುನಿ ಧನುಜ ರಕ್ಕಸರೆಲ್ಲ ಇವನೋಳು ಮುನಿದು ಮಾಡುವುದೇನು, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆನು ವೇದ ಋಗ್ವೇದದಲ್ಲಿ ಇದು ಬಂದಿದಂತ. ಋಗ್ವೇದದಲ್ಲಿ ಹತ್ತನೇ ಮಂಡಲದಲ್ಲಿ ಇದು ಇದನ್ನ ಕೋಟ್ ಮಾಡ್ತಾರೆ. ಹತ್ತನೇ ಮಂಡಲದಲ್ಲಿ ಹೀಗಿದೆ ಅಂತ. ಇದು ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಎಕ್ಸಾಂಪಲ್. ಏನು ಎಕ್ಸಾಂಪಲ್ ಅಂದ್ರೆ, ಒರಳು ಒಣಕೆ, ಒಣಕೆ ಒರಳು, ಆ ಎಕ್ಸಾಂಪಲ್ ಕೊಡ್ತಾರೆ. ಒಣಕೆ ಏನು ಕುಟ್ಟೋದು ಏನು ಅದಲ್ಲಿ ಅಂದ್ರೆ, ಆ ಒರಳು ಇದಲ್ಲ, ಒರಳು ಬಂದು ನರಕದಲ್ಲಿ ಹೇಳ್ತಾರೆ. ನರಕದಲ್ಲಿ ಏನು ಮಾಡ್ತಾನಂದ್ರೆ, ನರಕದಲ್ಲಿ ಮತ್ತು ನಿತ್ಯ ಅನ್ನಂತ ಮಸಲಿನ ಆ ಒರಳು ಇದರ್ಥ ನೋಡಿ, ಅದ ಲೋವರ್ ಪೋರ್ಷನ್, ಅದು ಬ್ರಹ್ಮದೇವರನ್ನ ಇಟ್ಕೊಳ್ತಾನಂತ. ಅದು ಕುಟ್ಟೋದು ಒಣಕೆ ತರ ಇರುತ್ತಲ್ಲ, ಅದು ಅದ ಬಂದು ಇತರ ದೇವತೆಗಳು ಅಂತ, ದೇವತಾ ಸಮೂಹ. ದೈತ್ಯರು ಯಾರು ಇಲ್ಲಿ ಅಂದ್ರೆ, ದೈತ್ಯರ ಬಂದು ಈ ಧಾನ್ಯಗಳನ್ನ ದೈತ್ಯರ ಜೊತೆಯಲ್ಲಿ ಅದು ಹೋಲಿಸ್ತಾ ಇದ್ದಾರೆ. ಅದು ಏನು ಮಾಡುತ್ತೆ, ಕುಟ್ಟುತ್ತಾರ ಚಂದಾಗ ಪೆಟ್ಟು ಬೀಳ್ತಾನೆ ಇರತ್ತ. ಅದು ಒಂದು ನರಕದಲ್ಲಿ, ನಿತ್ಯ ನರಕದಲ್ಲಿ ದೇವರು ಏನು ಮಾಡ್ತಾನೆ, ಅಲ್ಲಿ ದೇವತೆಗಳು ಬರಲ್ಲ, ವಾಯುದೇವರೇ ಇರ್ತಾರೆ. ಅಲ್ಲಿ ಏನು ಮಾಡ್ತಾನ ಅಂದ್ರೆ, ಮುನಿದು ಮಾಡುವುದೇನು ಉಲೂಕಲ ಒಣಕೆಗಳು. ಉಲೂಕಲ ಅಂದ್ರೆ ಒರಳು ಒಣಕೆಗಳು, ಧಾನ್ಯಗಳನ್ನ ಹಣಿವಂದದಲ್ಲಿ ಏನಾಗತ್ತ, ಆ ಒಂದು ಭತ್ತದಿಂದ ಹೊತ್ತು ಇರತ್ತಲ್ಲ, ಹೊಟ್ಟು ಹೋಗತ್ತ. ಆ ಹೊಟ್ಟು ಹೋದ ಮೇಲೆ ಏನಾಗತ್ತ, ಅದು ಸೆಪರೇಟ್ ಆದ ಮೇಲೆ ಏನಾಗತ್ತ, ಅದು ಇಟ್ ಕೆನಾಟ್ ಜರ್ಮಿನೇಟ್ ಅಗೇನ್ ಅಲ್ವಾ. ಅದು ಒಂದು ಏನೇ ಧಾನ್ಯಗಳನ್ನ ಹಾಗೆ ಇಟ್ಟರೆ ಅದಕ್ಕೆ ಮೊಳಕೆ ಬರತ್ತ. ಇಟ್ ಗ್ರೋಸ್ ಅಂಡ್ ಇಟ್ ಕ್ಯಾನ್ ಡೂ ಇಟ್ ಕ್ಯಾನ್, ಅದು ಬರತ್ತ, ಅದು ಕಾರ್ಯ ಆಗತ್ತ, ಅದನಿಂದ ಒಂದು ಕಾರ್ಯದ ಪ್ರವರ್ತನೆ ಆಗತ್ತ. ಕೆಟ್ಟವರು ಇದ್ರೆ ಅವರಿಗೆ ಆ ಒಂದು ಹೊಟ್ಟು ಇಟ್ಸ್ ಲೈಕ್ ಹ್ಯಾವಿಂಗ್ ದ ಭತ್ತ ಹೊಟ್ಟು ಅದು ಇದ್ರೆ ಇಟ್ ವಿಲ್ ಜರ್ಮಿನೇಟ್. ಇಫ್ ಯು ರಿಮೂವ್ ಇಟ್, ತೆಗೆದು ಬಿಟ್ರೆ ಏನಾಗತ್ತೆ, ಅದನ್ನ ಒಂದು ಭತ್ತವನ್ನ ಅದು ಹೊಟ್ಟು ತೆಗೆದ ಮೇಲೆ ಆ ಭತ್ತವನ್ನ ನಾವು ಹಾಕಿದ್ರೆ ಏನು ಬರೋದಿಲ್ಲ. ಹಾಗೇನೆ ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ, ಹೊಟ್ಟುಗೆ ಬಂದು ಅವರಿಗೆ ಇರುವಂತ ಸ್ಥೂಲ ದೇಹಗಳು, ಈ ಸ್ಥೂಲ ದೇಹಗಳನ್ನ ದೇವರು ಸ್ಥೂಲ ದೇಹ ಮತ್ತು ಕೊನೆಯಲ್ಲಿ ಲಿಂಗ ದೇಹವು ತೆಗೆದು ಬಿಡ್ತಾನೆ ದೇವರು. ಇದು ತೆಗೆದು ಬಿಟ್ರೆ, ಸ್ಥೂಲ ದೇಹ ತೆಗೆದು ಬಿಟ್ರೆ ಈ ಜನ್ಮದಲ್ಲಿ ಆಗೋದಿಲ್ಲ, ತಿರ್ಗಾ ಮೊಳಕೆ ಬಿಟ್ಟು ಬರತ್ತ. ತಿರ್ಗಾ ಅವರು ಇನ್ನೊಂದು ದೇಹ ಪಡೆದು ನರಕ ಅದಕ್ಕೆಲ್ಲ ಹೋಗಿ ತಿರ್ಗಾ ಇನ್ನೊಂದು ದೇಹ ಪಡೆದು ಬರ್ತಾರೆ. ಲಿಂಗ ದೇಹವೇ ತೆಗೆದು ಬಿಟ್ರ, ಲಿಂಗ ದೇಹ ಅವ್ರಿಗೇನೋ ನಮ್ ತರಾನೆ, ನಮ್ಗೆ ಲಿಂಗಭಂಗ ಆದ ಮೇಲೆ ತಿರ್ಗಾ ಸಂಸಾರಕ್ಕೆ ಹಾಗೆ ಬರೋದಿಲ್ಲವೋ, ಅವ್ರಿಗೇನೋ ಲಿಂಗ ದೇಹ ಹೋದ ಮೇಲೆ ಅವರು ತಿರ್ಗಾ ಸಂಸಾರಕ್ಕೆ ಬರಲ್ಲ. ಅಂದ್ರೆ ಅವ್ರು ತಿರ್ಗಾ ಸಂಸಾರಕ್ಕೆ ಬರಲ್ಲ ಅಂದ್ರೆ ಅವರಿಂದ ಕೆಟ್ಟ ಕಾರ್ಯಗಳು, ಕೆಟ್ಟ ಕಾರ್ಯಗಳು ಅಂದ್ರೆ ಏನು, ಅವರ ಸಾಧನೆ ಅವ್ರು ಮಾಡಿಕೊಂಡು ಅವರ ಗತಿಯನ್ನ ಹೊಂದುತ್ತಾರೆ. ಇಲ್ಲಿ ಅವರಿಂದ ಇನ್ನೊಬ್ಬರಿಗೆ ಪೀಡೆ ಇಲ್ಲ, ಪೀಡೆ ಆಗೋದಿಲ್ಲ. ಸೊ ಅಂದ್ರೆ ಏನ್ ಇಲ್ಲಿ ಆಯ್ತು, ಆ ಭತ್ತವನ್ನ ದೇವರು ಏನು ಮಾಡೋದಿಲ್ಲ, ಭತ್ತ ಹಾಗೆ ಇರುತ್ತ ಹೊಟ್ಟು ಹೋಗುತ್ತ. ಹಾಗೇನೆ ಆ ದೈತ್ಯರಿಗೇನು ದೇವರು ಅವರ ಲಿಂಗಭಂಗ ನರಕದಲ್ಲಿ ಚಂದಾಗಿ ಪಟ್ಟು ತಿಂತಾರೆ ಅವರು, ಆಮೇಲೆ ಹೊಟ್ಟು ಹೋಗತ್ತ. ಅಂದ್ರೆ ಜೀವವನ್ನ ಭತ್ತ ಇದ್ದೇ ಇರುತ್ತೆ, ಹಾಗೇನೆ ಜೀವವನ್ನ ದೇವರು ನಾಶ ಮಾಡುವುದೇ ಇಲ್ಲ. ಯಾಕೆಂದ್ರೆ ಜೀವ ದೈತ್ಯರದೇ ಆಗಲಿ, ದೇವತೆಗಳಾಗಲಿ, ಮನುಷ್ಯರದಾಗಲಿ, ಅದು ಯಾವಾಗಲೂ ಜೀವ ನಿತ್ಯ. ಸೊ ಆ ನಿತ್ಯತ್ವವನ್ನು ದೇವರು ಉಳಿಸ್ತಾನ ಅಂಬೋದನ್ನ ಇದಕ್ಕೆ ಹೇಳ್ತಾರೆ. ಉಲೂಕ ಒಣಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ. ಸೊ ಸಂಹಾರ ಅಂದ್ರೆ ಏನು ಅವ್ರದ್ದು ಸಂಹಾರ ಅಂದ್ರೆ, ಇವಾಗ ಸಂಹಾರ ನಾವು ನೋಡ್ತೀವಲ್ಲ, ದೈತ್ಯರು ಕಲಿಯೆಲ್ಲ ದುರ್ಯೋಧನ ಸಾಯ್ತಾನ, ತಿರ್ಗಾ ಅವನೇ ಇನ್ನೊಂದು ರೂಪ ತಕೊಂಡು ಬರ್ತಾನ. ಸೊ ಒಂದೊಂದು ಸೊ ಅವರ ದೇಹವನ್ನ ತೆಗಿತಾನೆ, ಸಂಹಾರ ಅಂತ ದೇಹವನ್ನ ತೆಗಿತಾನೆ ಸಂಸಾರದಲ್ಲಿ, ಮತ್ತು ಅವರವರ ಸಾಧನೆ ಆದ ಮೇಲೆ ಲಿಂಗ ದೇಹವನ್ನು ತೆಗಿತಾನೆ, ಆ ಜೀವವನ್ನ ಉಳಿಸ್ತಾನೆ. ಯಾಕಂತ ಅದು ಜೀವ ನಿತ್ಯದ್ದು, ಅದಕ್ಕೇನೂ ಆ ಒಂದು ತನ್ನ ಸ್ವರೂಪದ ದುಃಖವನ್ನ ನಿರಂತರ ಅನುಭವಿಸ್ತಾನೆ ಇರಬೇಕು. ಸೊ ಅದಕ್ಕೆ ಜೀವವನ್ನ ಉಳಿಸಿ ಅದಕ್ಕೆ ಅನಂತ ಮಸಲಿ ಹಾಕ್ತಾನೆ. ಸೊ ಹೀಗೆ ಮಾಡ್ತಾ ಇದ್ದಾನೆ ದೇವರು ಅಂತ, ದೇವರ ವ್ಯಾಪ್ತಿ ಮತ್ತು ದೇವರಿಗೇನು ಜೀವರಿಗೇನು ಇರುವಂತ ಆ ವ್ಯತ್ಯಾಸ, ಮತ್ತು ಯಾರು ಏನು ಇವನಿಗೆ ಮಾಡಕ್ಕ ಆಗಲ್ಲ ಅಂದ್ರೆ ಅವನಿಗೆ ನಾವು ಶರಣಾದರೆ ಏನು ನಮ್ಗೆ ದೈತ್ಯರಿಂದ ಭಯ ಬೇಕಾಗೇ ಇಲ್ಲ. ಹಾಗೆ ಅದಕ್ಕೆ ಇಲ್ಲೇನೆ ಇನ್ನೊಂದು ಶ್ಲೋಕವನ್ನು ಶ್ರುತಿಗೀತೆಯಿಂದ ಉದಾಹರಣೆ ಮಾಡ್ತಾರೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣ